ಸ್ವತಂತ್ರ. ಭಗವಂತನು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಪ್ರಕೃತಿಂ ಸ್ವಾಂ ಅವಸ್ತಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ ವಶಾತ್. ಇಡೀ ವಿಶ್ವದ ವ್ಯವಸ್ಥೆಯು ನನ್ನ ಅಧೀನದಲ್ಲಿದೆ, ನನ್ನ ಸಂಕಲ್ಪದಂತೆ ನನ್ನ ಇಚ್ಛೆಯಂತೆ ಅದು ಮತ್ತೆ ಮತ್ತೆ ವ್ಯಕ್ತವಾಗುತ್ತದೆ, ಮತ್ತೆ ನನ್ನ ಇಚ್ಛೆಯಿಂದಲೇ ಅಂತ್ಯದಲ್ಲಿ ನಾಶವಾಗುತ್ತದೆ. ನೋಡಿ, ಬರೀ ಸೃಷ್ಟಿಯಲ್ಲ, ಭಗವಂತನು ಬರೀ ಸೃಷ್ಟಿಗೆ ಮಾತ್ರ ಕಾರಣವಲ್ಲ, ವಾಸ್ತವವಾಗಿ ಅಳಿವಿಗೆ ಕೂಡ ಅವನೇ ಕಾರಣನು, ಕೃಷ್ಣನೇ ಕಾರಣನು. ಆದ್ದರಿಂದಲೇ ಕೃಷ್ಣನನ್ನು ಸರ್ವಕಾರಣ ಕಾರಣಂ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರಬಹುದು, ಇದೇನಪ್ಪ ಇದು, ನಾಶ ಮಾಡುವುದು ಶಿವ ಎಂದು ಹೇಳುತ್ತೇವೆ, ಆದರೆ ಇಲ್ಲಿ ಏಕೆ ಕೃಷ್ಣನು ನಾನೇ ನಾಶಕ್ಕೂ ಕಾರಣನು ಎಂದು ಹೇಳುತ್ತಿದ್ದಾನೆ? ಇದಕ್ಕೆ ಉತ್ತರ ಒಂದು ಉದಾಹರಣೆ ರೂಪದಲ್ಲಿ ಸುಲಭವಾಗಿ ಹೇಳಬಹುದು. ಒಬ್ಬ ಹೋಟೆಲಿನ ಮಾಲೀಕನು ತನ್ನ ಕೆಲಸಗಾರನಿಗೆ ಹೇಳುತ್ತಾನೆ, ನೋಡು, ಈ 10 ಕೆಜಿ ತರಕಾರಿಗಳನ್ನು ಕತ್ತರಿಸಿ ಬಿಸಿಬೇಳೆಬಾತ್ ಮಾಡು, ಈ ರೀತಿಯಲ್ಲಿ ಆಜ್ಞೆ ನೀಡುತ್ತಾನೆ. ಆಗ ಕೆಲಸಗಾರನು ಮಾಲೀಕನ ಆಜ್ಞೆಯಂತೆ ತರಕಾರಿಗಳನ್ನು ನಾಶ ಮಾಡುತ್ತಾನೆ, ಅಂದರೆ ಕತ್ತರಿಸಿ ಕತ್ತರಿಸಿ ಹಾಕುತ್ತಾನೆ. ಈಗ ತರಕಾರಿಗಳು ನಾಶವಾಗುವುದಕ್ಕೆ ಕಾರಕನು ಯಾರು ಎಂದು ಕೇಳಿದಾಗ ನಾವು ಇಬ್ಬರನ್ನು ಹೇಳಬಹುದು, ಒಬ್ಬನು ಹೋಟೆಲಿನ ಮಾಲೀಕ, ಮತ್ತೊಬ್ಬನು ಕೆಲಸಗಾರ. ಏಕೆಂದರೆ ಕೆಲಸಗಾರನು ವಾಸ್ತವವಾಗಿ ಕತ್ತರಿಸಿ ಹಾಕಿದ್ದು, ಆದ್ದರಿಂದ ಕೆಲಸಗಾರನೇ ಕಾರಣನು ಎಂದು ಕೂಡ ಹೇಳಬಹುದು. ಮತ್ತೆ ಕೆಲಸಗಾರನಿಗೆ ಆಜ್ಞೆಯನ್ನಿಟ್ಟ ಮಾಲೀಕನನ್ನು ಕೂಡ ಕಾರಣನು ಎಂದು ಹೇಳಬಹುದು. ಆದರೆ ಮೂಲ ಕಾರಕನು ಯಾರು? ಹೋಟೆಲಿನ ಮಾಲೀಕ. ಈಗ ಮಾಲೀಕನು ತರಕಾರಿಗಳನ್ನು ಕತ್ತರಿಸು ಎಂದು ಹೇಳಿದ ಕಾರಣದಿಂದ ಕೆಲಸಗಾರನು ಕತ್ತರಿಸಿದನು, ಇಲ್ಲದಿದ್ದರೆ ತರಕಾರಿಗಳನ್ನು ನಾಶ ಮಾಡುತ್ತಲೇ ಇರಲಿಲ್ಲ ಕೆಲಸಗಾರ. ಇದೇ ರೀತಿಯಲ್ಲಿ ಶಿವನು ಕೂಡ ಅಷ್ಟೆ, ಭಗವಂತನ ಆಜ್ಞೆಯಂತೆ ನಡೆದುಕೊಳ್ಳುತ್ತಾನೆ, ಕೃಷ್ಣನು ಆಡಿಸಿದಂತೆ ಆಡುತ್ತಾನೆ. ಬರೀ ಶಿವನೇ ಅಲ್ಲ, ಎಲ್ಲಾ ದೇವತೆಗಳು ಅಷ್ಟೆ. ಭಗವಂತನು ಶ್ರೀಕೃಷ್ಣನು ಏನು ಆಜ್ಞೆಯನ್ನಿಡುತ್ತಾನೋ ಅದನ್ನು ಪಾಲಿಸುತ್ತಾರೆ. ಜನರು ದೇವತೆಗಳನ್ನು ಪೂಜಿಸುತ್ತಾರೆ, ತಾತ್ಕಾಲಿಕ ಸುಖಗಳಿಗಾಗಿ ದೇವತೆಗಳನ್ನು ಪೂಜಿಸುತ್ತಾರೆ ಜನರು. ಆದರೆ ದೇವತೆಗಳನ್ನು ಪೂಜಿಸುವವರನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಅಲ್ಪ ಬುದ್ಧಿಯವರು ಎಂದು ಬಯ್ಯುತ್ತಾನೆ. ಏಕೆಂದರೆ ದೇವತೆಗಳೇ ಕೃಷ್ಣನನ್ನು ಪೂಜಿಸುತ್ತಿರಬೇಕಾದರೆ ಇತರರು ಏಕೆ ದೇವತೆಗಳನ್ನು ಪೂಜಿಸಬೇಕು? ಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಕಾಮೈಸ್ತೈಸ್ತೈರ್ ಹೃತಜ್ಞಾನಾ ಪ್ರಪದ್ಯಂತೇನ್ಯ ದೇವತಾಹ ತಂ ತಂ ನಿಯಮಂ ಆಸ್ತಾಯ ಪ್ರಕೃತ್ಯ ನಿಯತಾಹ ಸ್ವಯ. ಯಾರ ಬುದ್ಧಿಶಕ್ತಿಯು ಐಹಿಕ ಬಯಕೆಗಳಿಂದ ಕದ್ದಲ್ಪಟ್ಟಿದೆಯೋ ಅಂತಹವರು ದೇವತೆಗಳಿಗೆ ಶರಣಾಗಿ ಪೂಜಿಸುತ್ತಾರೆ. ನೋಡಿ, ಯಾರ ಬುದ್ಧಿಶಕ್ತಿಯು ದೋಚಲ್ಪಟ್ಟಿದ್ದೀಯೋ ಅವರು ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಕೃಷ್ಣನು ಹೇಳುತ್ತಾನೆ. ಯಾರು ಭೌತಿಕ ಸೃಷ್ಟಿಯ ಕೊಳಕುಗಳಿಂದ ವಿಮುಕ್ತರಾಗುತ್ತಾರೋ ಅವರು ಭಗವಂತನಿಗೆ ಶರಣಾಗಿ ಅವನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಈ ಭೌತಿಕ ಕೊಳಕು ನಾಶವಾಗದಿದ್ದರೆ ಅವರು ಭಕ್ತರಾಗುವುದಿಲ್ಲ. ಆದರೂ ಭೌತಿಕ ಆಸೆಗಳಿಗಾಗಿ ಯಾರಾದರೂ ಭಗವಂತನ ಬಳಿಯೇ ಹೋದರೂ ಅವರು ಎಲ್ಲ ಐಹಿಕ ಆಸೆಗಳಿಂದ ದೂರವಾಗಿ ಬಿಡುತ್ತಾರೆ, ಐಹಿಕ ಪ್ರಕೃತಿಗೆ ಆಕರ್ಷಿತರಾಗುವುದಿಲ್ಲ. ಇದು ಭಗವಂತನ ಸಂಪರ್ಕಕ್ಕೆ ಇರುವ ಶಕ್ತಿ. ಯಾರೇ ಆಗಲಿ, ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಸಂಪರ್ಕವನ್ನು ಹೊಂದಿದರೆ ಸಾಕು, ಅವನು ಬೇಗನೆ ಭಕ್ತನಾಗುತ್ತಾನೆ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಅನೇಕ ಬಾರಿ ಹೇಳುತ್ತಾರೆ, ಅಪರಾಧಗಳನ್ನು ಮಾಡುತ್ತಿರಬೇಕಾದರೂ ಸರಿ ಭಗವಂತನ ನಾಮವನ್ನು ಹೇಳುತ್ತಲೇ ಇರಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತಲೇ ಇರಬೇಕು. ಕೆಲವರು ಯೋಚಿಸುತ್ತಾರೆ, ನಾನು ಅಪರಾಧಗಳನ್ನು ಮಾಡುವ ಅಪರಾಧಿ ಪಾಪಿಷ್ಠನು, ಆದ್ದರಿಂದ ನಾನು ಜಪ ಮಾಡುವುದು ಬೇಡವೇ ಬೇಡ, ಈ ರೀತಿಯಲ್ಲಿ ಯೋಚಿಸುತ್ತಾರೆ. ಆದರೆ ಇದು ತುಂಬಾ ತಪ್ಪಾದ ಯೋಚನೆ. ನಾವು ಜನ್ಮ ಜನ್ಮಗಳಿಂದ ಬರೀ ತಪ್ಪುಗಳನ್ನೇ ಮಾಡುತ್ತಾ ಇದ್ದೇವೆ, ಪಾಪಗಳನ್ನೇ ಮಾಡುತ್ತಾ ಇದ್ದೇವೆ. ಆದ್ದರಿಂದಲೇ ಈ ಭೌತಿಕ ಪ್ರಪಂಚದಲ್ಲೇ ಇನ್ನೂ ಉಳಿದಿದ್ದೇವೆ. ಹೀಗಿರಬೇಕಾದರೆ ನಾನು ತಪ್ಪುಗಳನ್ನು ಮಾಡುವುದನ್ನು ನಿಲ್ಲಿಸುವವರೆಗೆ ಭಗವಂತನ ಜಪವನ್ನು ಮಾಡುವುದಿಲ್ಲ ಎಂದು ಹೇಳುವುದು ಸರಿಯಲ್ಲ. ಶ್ರೀಲ ಪ್ರಭುಪಾದರು, ಚೈತನ್ಯ ಮಹಾಪ್ರಭುಗಳು ತುಂಬಾ ಕರುಣೆಯಿಂದ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಎಲ್ಲ ಮಂತ್ರಗಳು ಅಡಗಿವೆ, ಇಡೀ ವೇದಾಂತಗಳೇ ಅಡಗಿವೆ. ವೇದದ ಅಂತಿಮ ಪದ ವೇದಾಂತ, ವೇದಾಂತದ ಸಾರಾಂಶವೇ ಈ ಹರೇ ಕೃಷ್ಣ ಮಹಾಮಂತ್ರ. ಇದನ್ನು ಕಲಿಸಂತರಣ ಉಪನಿಷತ್ತಿನಲ್ಲಿ ದೃಢಪಡಿಸಿದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಂನಾಂ ಕಲಿ ಕಲ್ಮಶ ನಾಶನಂ ನಾಥ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ನೋಡಿ, ಈ ಹರೇ ಕೃಷ್ಣ ಮಹಾಮಂತ್ರವೇ ವೇದಾಂತ. ಇಂತಹ ಒಂದು ಮಹಾಮಂತ್ರವನ್ನು ನಮಗೆ ತುಂಬಾ ಸುಲಭವಾಗಲಿ ಎಂದು ನೀಡಿದ್ದಾರೆ. ಇದನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಭಗವಂತನ ಭಕ್ತಿ ಸೇವೆ ಮಾಡುತ್ತಾ ಮಾಡುತ್ತಾ ಪರಿಶುದ್ಧ ಭಕ್ತರಾಗುತ್ತೇವೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲು ಪ್ರಾರಂಭಿಸಿದ ಕೂಡಲೇ ತಕ್ಷಣವೇ ನಾವು ಪರಿಶುದ್ಧ ಭಕ್ತರಾಗಿ ಬಿಡುವುದಿಲ್ಲ. ಖಂಡಿತವಾಗಿಯೂ ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾ ಇರುತ್ತಾರೋ ಅವರು ಭಗವಂತನ ಪ್ಯೂರ್ ಡಿವೋಟಿ, ಪರಿಶುದ್ಧ ಭಕ್ತನಾಗಿ ಆಗುತ್ತಾನೆ. ಆದರೆ ಸ್ವಲ್ಪ ಕಾಯಬೇಕು. ಜಪ ಮಾಡುತ್ತಾ ಮಾಡುತ್ತಾ ಮನಸ್ಸು ಶುದ್ಧಿಗೊಳ್ಳುತ್ತದೆ. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಚೇತೋದರ್ಪಣ ಮಾರ್ಜನಂ, ಚೇತೋದರ್ಪಣ ಮಾರ್ಜನಂ ಎಂದು ಹೇಳುತ್ತಾರೆ. ಮನಸ್ಸಿನ ಕೊಳಕಾದ ಕನ್ನಡಿಯು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡುತ್ತಾ ಮಾಡುತ್ತಾ ಪರಿಶುದ್ಧವಾಗುತ್ತದೆ. ಆದ್ದರಿಂದ ನಾವು ಯಾವ ಸಮಯದಲ್ಲೇ ಆಗಲಿ, ಸ್ನಾನ ಮಾಡುವುದಕ್ಕಿಂತ ಮುಂಚೆಯಾದರೂ ಸರಿ, ಸ್ನಾನ ಮಾಡಿದ ಮೇಲೇನೂ ಸರಿ, ಮಂಚದ ಮೇಲೆ ಮಲಗಿರಬೇಕಾದರೂ ಸರಿ, ಯಾವುದೇ ಸಮಯದಲ್ಲಿ ಆದರೂ ಆಗಲಿ, ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಹೇಳುತ್ತಲೇ ಇರಬೇಕು. ಈ ಕಲಿಯುಗದಲ್ಲಿ ನಮಗೆ ಇದೊಂದನ್ನು ಬಿಟ್ಟರೆ ಏನನ್ನೇ ಆಗಲಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಪೂಜೆ ಮಾಡಬೇಕಾದರೂ ಸರಿ ಮನಸ್ಸು ಚಂಚಲವಾಗಿ ಇರುತ್ತದೆ, ಒಂದು ಕಡೆ ಇರುವುದೇ ಇಲ್ಲ. ಅಡಿಗೆ ಮನೆಯ ಜ್ಞಾಪಕಗಳು, ಅಂಗಡಿಯ ಜ್ಞಾಪಕಗಳು, ಕುಟುಂಬದ ಜ್ಞಾಪಕಗಳು, ಈ ರೀತಿಯಲ್ಲಿ ಏನೇನೋ ಯೋಚನೆಗಳು ಬರುತ್ತಲೇ ಇರುತ್ತವೆ. ಮನಸ್ಸನ್ನು ನಿಯಂತ್ರಿಸಲು ತುಂಬಾ ಕಷ್ಟ. ಆದರೆ ಈ ಭಗವಂತನ ಕೃಪೆಯಿಂದ ನಮಗೆ ಹರೇ ಕೃಷ್ಣ ಮಹಾಮಂತ್ರವು ಸಿಕ್ಕಿದೆ. ಈ ಹರೇ ಕೃಷ್ಣ ಮಹಾಮಂತ್ರವು ಈ ಕಲಿಯುಗದಲ್ಲಿ ಸಾಕ್ಷಾತ್ ಭಗವಂತನ ಅವತಾರ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಅವತಾರ, ಕಲಿಕಾಲಿ ನಾಮರೂಪೆ ಕೃಷ್ಣ ಅವತಾರ. ಈ ಕಲಿಯುಗವು ನಾಲ್ಕು ಯುಗಗಳಲ್ಲಿ ಒಂದು. ನಾಲ್ಕು ಯುಗಗಳಲ್ಲಿ ಈ ಕಲಿಯುಗವು ತುಂಬಾ ತುಂಬಾ ನೀಚವಾದ ಯುಗ. ಆದರೆ ಇಂತಹ ಯುಗದಲ್ಲಿ ಕೂಡ ಭಗವಂತನು ಅವನ ನಾಮ ರೂಪದಲ್ಲಿ ಅವತರಿಸಿದ್ದಾನೆ. ಇದು ನಿಜವಾಗಿಯೂ ನಮ್ಮ ಅದೃಷ್ಟ. ಈ ಅದೃಷ್ಟ ಎಂಬ ಪದವನ್ನು ನಾವು ತಪ್ಪಾಗಿ ತಿಳಿದುಕೊಳ್ಳಬಾರದು, ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಎಷ್ಟೊಂದು ಮಂದಿ ಭಕ್ತಿ ಸೇವೆಯನ್ನು ಮಾಡು, ಜಪ ಮಾಡು ಎಂದು ಹೇಳಿದಾಗ, ದೇವರು ನನ್ನನ್ನು ಯಾವಾಗ ಅನುಗ್ರಹಿಸುತ್ತಾನೋ ಆಗ ಮಾಡುತ್ತೇನೆ ಎಂದು ಹೇಳುತ್ತಾರೆ, ಭಗವಂತನ ಮೇಲೆ ಹಾಕುತ್ತಾರೆ. ಏಕೆಂದರೆ ಭಗವಂತನೇ ಎಲ್ಲದಕ್ಕೂ ಕಾರಣನೂ ಅಲ್ಲವೇ. ಆದ್ದರಿಂದ ನಾನು ಮಾಡುವ ಪಾಪದ ಚಟುವಟಿಕೆಗಳಿಗೆ ಭಗವಂತನೇ ಕಾರಣ, ಈ ರೀತಿಯಲ್ಲಿ ಹೇಳುತ್ತಾರೆ. ಈಗ ನಾನು ಶರಣಾಗಬೇಕೆಂದರೆ, ಭಕ್ತಿ ಸೇವೆಯನ್ನು ಮಾಡಬೇಕೆಂದರೆ ಭಗವಂತನೇ ಹೇಗೋ ಒಂದು ರೀತಿಯಲ್ಲಿ ಕರೆದುಕೊಳ್ಳಲಿ ನೋಡೋಣ. ಈ ರೀತಿಯಲ್ಲಿ ಚಾತುರತನದಿಂದ ಸಿದ್ಧಾಂತವನ್ನು ಟ್ವಿಸ್ಟ್ ಮಾಡಿ ತಿರುಗಿಸಿ ಭಗವಂತನ ತಲೆ ಮೇಲೆ ಹಾಕುತ್ತಾರೆ ಜನರು. ತಮ್ಮ ಪಾಪದ ಕಾರ್ಯಗಳಿಗೆ ಭಗವಂತನೇ ಹೊಣೆ ಎಂದು ಹೇಳುತ್ತಾರೆ. ಭಕ್ತಿ ಸೇವೆಯನ್ನು ಮಾಡದೇ ಇರುವುದರ ಕಾರಣವನ್ನು ಭಗವಂತನ ಮೇಲೆ ಹಾಕುತ್ತಾರೆ. ಮತ್ತೆ ಇದೊಂದೇ ಅಲ್ಲ, ದೇವಾಲಯಕ್ಕೆ ಬಾ ಎಂದು ಕರೆದಾಗ ಭಗವಂತನ ಅನುಗ್ರಹವಿರಬೇಕು, ಆಗಲೇ ಬರಲು ಸಾಧ್ಯ. ನೋಡೋಣ, ಯಾವಾಗ ಭಗವಂತನು ನನ್ನನ್ನು ಕರೆದುಕೊಳ್ಳುತ್ತಾನೋ ಆಗ ನೋಡೋಣ. ಈ ರೀತಿಯಲ್ಲಿ ಭಗವಂತನ ಮೇಲೆ ಹಾಕುತ್ತಾರೆ. ಭಗವಂತನು ಎಲ್ಲದಕ್ಕೂ ಕಾರಣನು, ಇದು ಸತ್ಯವೇ. ಆದರೆ ಹೇಗೆ ಎಲ್ಲದಕ್ಕೂ ಕಾರಣನು ಎಂದು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಒಂದು ಸುಂದರವಾದ ಉದಾಹರಣೆ ಇದೆ. ಕತ್ತಿಯನ್ನು ಒಬ್ಬನು ಮ್ಯಾನುಫ್ಯಾಕ್ಚರ್ ಮಾಡುತ್ತಾನೆ, ತಯಾರು ಮಾಡುತ್ತಾನೆ, ಫ್ಯಾಕ್ಟರಿಯಲ್ಲಿ ತಯಾರು ಮಾಡುತ್ತಾನೆ, ಸಾವಿರಾರು ಕತ್ತಿಗಳನ್ನು ತಯಾರಿಸುತ್ತಾನೆ, ನಂತರ ಮಾರುತ್ತಾನೆ. ಈಗ ಈ ಕತ್ತಿಯನ್ನು 3 ಜನ ಖರೀದಿ ಮಾಡುತ್ತಾರೆ, ಪರ್ಚೇಸ್ ಮಾಡುತ್ತಾರೆ. ಒಬ್ಬನು ಡಾಕ್ಟರ್, ಮತ್ತೊಬ್ಬನು ಕೃಷ್ಣನಿಗಾಗಿ ಅಡಿಗೆ ಮಾಡುವವನು, ಮತ್ತೊಬ್ಬನು ಕೊಲೆಗಾರ. ಒಂದೇ ತರವಾದ ಕತ್ತಿ 3 ಜನ ಖರೀದಿಸುತ್ತಾರೆ. ಈಗ ಒಬ್ಬ ಡಾಕ್ಟರ್ ಆಪರೇಷನ್ ಮಾಡುವುದಕ್ಕಾಗಿ ಉಪಯೋಗಿಸುತ್ತಾನೆ, ಕೃಷ್ಣ ಭಕ್ತನು ಅಡಿಗೆ ಮಾಡಬೇಕಾದರೆ ಉಪಯೋಗಿಸುತ್ತಾನೆ. ತರಕಾರಿಗಳನ್ನು ಕತ್ತರಿಸಲು, ಹಾಲು ಪ್ಯಾಕೆಟನ್ನು ಕತ್ತರಿಸಲು, ಇಂತಹ ರೀತಿಯಲ್ಲಿ ಅಡಿಗೆ ಮಾಡುವಾಗ ಉಪಯೋಗಿಸುತ್ತಾನೆ. ಮತ್ತೆ ಇನ್ನೊಬ್ಬನು ಕೊಲೆಗಾರ, ಒಬ್ಬ ಕಳ್ಳ ದರೋಡೆಗಾರ ಕತ್ತಿಯನ್ನು ಇತರರನ್ನು ಸಾಯಿಸಲು ಉಪಯೋಗಿಸುತ್ತಾನೆ. ಇತ್ತೀಚೆಗೆ ಒಬ್ಬ ಕಳ್ಳನು ಕ್ಯಾಮರಾದಲ್ಲಿ ಸಿಕ್ಕಿಬಿದ್ದನು. ಇದು ಒಂದು ತುಂಬಾ ದುಃಖಕರವಾದ ವಿಷಯ. ಒಬ್ಬಳು ಹೆಂಗಸು ಹಣವನ್ನು ಡ್ರಾ ಮಾಡಲು, ಹಣವನ್ನು ಸ್ವೀಕರಿಸಲು ATMಗೆ ಹೋದಳು. ATMನಲ್ಲಿ ಯಾವಾಗಾದರೂ ಒಬ್ಬರು ಹಣವನ್ನು ಪಡೆಯಬಹುದು. ATM ಯಂತ್ರದಲ್ಲಿ ಮೆಷಿನ್ನ ಮೂಲಕ ನಮ್ಮ ಬ್ಯಾಂಕಿನಲ್ಲಿ ಇರುವ ಹಣವನ್ನು ಒಂದು ಚಿಕ್ಕ ಕಾರ್ಡನ್ನು ಹಾಕಿ ಡ್ರಾ ಮಾಡಬಹುದು, ತೆಗೆದುಕೊಳ್ಳಬಹುದು, ನಮ್ಮ ಹಣವನ್ನು ATM ಯಂತ್ರದಿಂದ ಪಡೆಯಬಹುದು. ಪ್ರತಿಯೊಂದು ATMನಲ್ಲಿ ಒಂದು ಕ್ಯಾಮರಾ ಫಿಕ್ಸ್ ಮಾಡಿರುತ್ತಾರೆ, ಜಾಗ್ರತೆಗಾಗಿ ಒಂದು ಕ್ಯಾಮರಾ ಫಿಕ್ಸ್ ಮಾಡಿರುತ್ತಾರೆ. ಒಂದು ATM ಸೆಂಟರ್ನಲ್ಲಿ ಒಬ್ಬಳು ಹೆಂಗಸು ಹಣವನ್ನು ಡ್ರಾ ಮಾಡಲು ಒಳಕ್ಕೆ ಬಂದಳು. ತಕ್ಷಣವೇ ಹಿಂದೆಯಿಂದ ಒಬ್ಬ ನೀಚನು ಕಳ್ಳನು ಒಳಕ್ಕೆ ಪ್ರವೇಶಿಸಿ ರೋಲಿಂಗ್ ಶಟ್ಟರನ್ನು ಚಕ್ಕೆಂದು ಮುಚ್ಚಿದನು, ಬಾಗಿಲನ್ನು ಮುಚ್ಚಿದನು. ಪಾಪ ಆ ಹೆಂಗಸಿಗೆ ತುಂಬಾ ಭಯವಾಯಿತು. ಆ ಕಳ್ಳನು ತನ್ನ ಬ್ಯಾಗಿನಿಂದ ಕತ್ತಿಯನ್ನು ಎತ್ತಿದನು, ಕಾರ್ಡ್ ಹಾಕಿ ಎಲ್ಲ ಹಣವನ್ನು ಅವನಿಗೆ ಕೊಡುವಂತೆ ಕೇಳಿದನು. ಆದರೆ ಆ ಹೆಂಗಸು ಒಪ್ಪಲಿಲ್ಲ. ಎಷ್ಟೇ ಭಯವಾಗುತ್ತಿದ್ದರೂ ಆ ಹೆಂಗಸು ಒಪ್ಪಲಿಲ್ಲ, ಹಣವನ್ನು ಡ್ರಾ ಮಾಡಿ ಕಳ್ಳನಿಗೆ ಕೊಡಲು ಒಪ್ಪಲಿಲ್ಲ. ಆಗ ಅವನು ಮಚ್ಚಿನಿಂದ ಪಾಪ ಆ ಹೆಂಗಸನ್ನು ಒಡೆದು ಕತ್ತರಿಸಿ ಸಾಯಿಸಾಕಿದನು. ಇದನ್ನೆಲ್ಲ ಕ್ಯಾಮರಾ ಹಿಡಿಯುತ್ತಲೇ ಇತ್ತು, ರೆಕಾರ್ಡ್ ಮಾಡುತ್ತಲೇ ಇತ್ತು. ಇದು ನಮಗೆ ತುಂಬಾ ದುಃಖವನ್ನು ಕೊಡುವಂತಹ ವಿಷಯ. ಆದರೆ ನಾವು ಇದನ್ನು ಮನುಷ್ಯರಿಗೆ ಆದರೆ ಮಾತ್ರ ಈ ರೀತಿಯಲ್ಲಿ ಯೋಚಿಸುತ್ತೇವೆ, ದುಃಖ ಪಡುತ್ತೇವೆ. ಇತರ ಜೀವಿಗಳಿಗೆ ಆದರೆ ನಾವು ದುಃಖ ಪಡುವುದಿಲ್ಲ. ಇದೇ ನಿಜವಾದ ತೊಂದರೆ. ಒಂದು ವ್ಯಕ್ತಿಗೆ ತೊಂದರೆಯಾದರೆ ನಾವು ತುಂಬಾ ದುಃಖ ಪಡುತ್ತೇವೆ. ಆದರೆ ಪಾಪ ಒಂದು ಮೂಕ ಪ್ರಾಣಿಗೆ ಈ ರೀತಿಯಲ್ಲಿ ತೊಂದರೆಯಾದಾಗ ದುಃಖ ಪಡುವುದಿಲ್ಲ. ಬೇಕರಿಯಲ್ಲಿ ಕೇಕುಗಳನ್ನು ತಿನ್ನುತ್ತಾರೆ, ಮೊಟ್ಟೆ ಹಾಕಿರುವಂತಹ ಕೇಕುಗಳನ್ನು ತಿನ್ನುತ್ತಾರೆ. ಮೊಟ್ಟೆಯನ್ನು ನಾಶ ಮಾಡಿರುವ ಪದಾರ್ಥಗಳನ್ನು ತಿಂದಾಗ ತಪ್ಪಾಗಿ ಎನ್ನಿಸುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಮಗುವನ್ನು ಸಾಯಿಸುವುದನ್ನು ಮಾತ್ರ ಅಪರಾಧ ಎಂದು ಪರಿಗಣಿಸುತ್ತಾರೆ. ನೋಡಿ ನಮ್ಮ ಜ್ಞಾನವು ಎಷ್ಟು ಮಟ್ಟಿಗೆ ಇದೆ. ಒಬ್ಬ ವೈಷ್ಣವನಿಗೆ ಮಾತ್ರ ಗೊತ್ತು, ಈ ಹೆಂಗಸು ನರಳಿದ ರೀತಿಯಲ್ಲಿ ಪ್ರತಿಯೊಂದು ಜೀವರಾಶಿಯು ನರಳುತ್ತದೆ ಎಂದು ಒಬ್ಬ ವೈಷ್ಣವನಿಗೆ ಮಾತ್ರ ಗೊತ್ತು. ಆದ್ದರಿಂದಲೇ ವೈಷ್ಣವರನ್ನು ನಾವು ಪರದುಃಖ ದುಃಖಿ ಎಂದು ಹೇಳುತ್ತೇವೆ. ಇಂದಿನಿಂದಾದರೂ ನಾವು ಮಾಂಸಾಹಾರವನ್ನು, ಮೊಟ್ಟೆ ಮೀನುಗಳನ್ನು ತಿನ್ನುವುದನ್ನು ನಿಲ್ಲಿಸಬೇಕು. ಈ ಹೆಂಗಸಿಗೆ ಮಚ್ಚು ಬಿದ್ದಾಗ ಏನು ನೋವನ್ನು ಅನುಭವಿಸಿದಳೋ ಅದೇ ನೋವನ್ನು ಪ್ರಾಣಿಗಳು ಕೂಡ ಅನುಭವಿಸುತ್ತವೆ. ಈಗ ಕತ್ತಿಯ ವಿಷಯಕ್ಕೆ ಬರೋಣ. ನೋಡಿ, ಒಬ್ಬ ಡಾಕ್ಟರ್ ಕತ್ತಿಯನ್ನು ಉಪಯೋಗಿಸಿದ, ಒಬ್ಬ ಕೃಷ್ಣ ಭಕ್ತನು ಕತ್ತಿಯನ್ನು ಉಪಯೋಗಿಸಿದ, ಮತ್ತೆ ಕಳ್ಳನು ಕೂಡ ಅದೇ ಕತ್ತಿಯನ್ನು ಉಪಯೋಗಿಸಿದ. ಈಗ ಕತ್ತಿಯನ್ನು ಸೃಷ್ಟಿ ಮಾಡಿದವನು ಕಳ್ಳನ ಪಾಪಕ್ಕೆ ಕಾರಕನು ಎಂದು ಹೇಳುವುದು ಬುದ್ಧಿವಂತಿಕೆ ಅಲ್ಲ. ಆದ್ದರಿಂದಲೇ ಯಾವ ಪೊಲೀಸರು ಕತ್ತಿಯನ್ನು ಮಚ್ಚನ್ನು ತಯಾರಿಸುವವರ ಬಳಿ ಹೋಗಿ ನಿನ್ನಿಂದ ಒಬ್ಬ ಕಳ್ಳನು ಒಬ್ಬನನ್ನು ಕೊಂದನು ಎಂದು ಹೇಳುವುದಿಲ್ಲ, ಬ್ಲೇಮ್ ಮಾಡುವುದಿಲ್ಲ. ಇದೇ ರೀತಿಯಲ್ಲಿ ಭಗವಂತನು ಕತ್ತಿಯ ಸೃಷ್ಟಿಗೆ ಕಾರಣ, ಆದರೆ ಕತ್ತಿಯ ಪ್ರಯೋಗಕ್ಕೆ ಕಾರಕನಲ್ಲ. ಈಗ ಯಾರಾದರೂ ಕೇಳಬಹುದು. ಹೀಗಿರಬೇಕಾದರೆ ಹೇಗೆ ಕೃಷ್ಣನನ್ನು ನಾವು ಸರ್ವಕಾರಣ ಕಾರಣಂ ಎಂದು ಹೇಳಬಹುದು? ಏಕೆಂದರೆ ಕತ್ತಿಯನ್ನು ಮಾತ್ರ ಸೃಷ್ಟಿಸಿದ, ಆದರೆ ಅದರ ಪ್ರಯೋಗಕ್ಕೆ ಕಾರಕನಲ್ಲ ಎಂದು ಹೇಳಿದಾಗ ಹೇಗೆ ಅವನಿಗೆ ಸರ್ವಕಾರಣ ಕಾರಣಂ ಎಂದು ಹೇಳಬಹುದು? ಈ ರೀತಿಯಲ್ಲಿ ಕೂಡ ಕೇಳಬಹುದು. ಒಬ್ಬ ಡಾಕ್ಟರ್ ಜೀವಾತ್ಮ, ಕೃಷ್ಣ ಭಕ್ತನೂ ಜೀವಾತ್ಮ, ಕಳ್ಳನು ಕೂಡ ಒಬ್ಬ ಜೀವಾತ್ಮ. ಈಗ ಜೀವಾತ್ಮಗಳಿಗೆ ಕಾರಕನು ಭಗವಂತನು, ಕತ್ತಿಯನ್ನು ಸೃಷ್ಟಿಸಿದವನು ಭಗವಂತನು, ಆದರೆ ಅವರ ಪ್ರಯೋಗಕ್ಕೆ ಭಗವಂತನು ಕಾರಣವಲ್ಲ. ಈಗ ಭಗವಂತನು ಅವರ ಪ್ರಯೋಗಕ್ಕೆ ಕಾರಕನಲ್ಲ ಎಂದು ಹೇಳಿದಾಗ ಹೇಗೆ ಭಗವಂತನನ್ನು ಸರ್ವಕಾರಣ ಕಾರಣಂ ಎಂದು ಹೇಳಲು ಸಾಧ್ಯ? ಇದು ತುಂಬಾ ಸರಿಯಾದ ಪ್ರಶ್ನೆ, ಆದರೆ ಇದಕ್ಕೆ ಉತ್ತರ ಇದೆ. ಇದಕ್ಕೆ ಉತ್ತರ, ಭಗವಂತನನ್ನು ಸರ್ವಕಾರಣ ಕಾರಣವೆಂದೇ ಹೇಳಬೇಕು. ಏಕೆಂದರೆ ಪ್ರಯೋಗಕ್ಕೆ ಏನು ಬೇಕು? ಒಬ್ಬ ಡಾಕ್ಟರ್ ಆಪರೇಷನ್ ಮಾಡಲು ಕತ್ತಿಯನ್ನು ಉಪಯೋಗಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ. ಕೃಷ್ಣ ಭಕ್ತನು ತರಕಾರಿಗಳನ್ನು ಕತ್ತರಿಸಲು ಕತ್ತಿಯನ್ನು ಉಪಯೋಗಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ. ಒಬ್ಬ ಕಳ್ಳನು ಇತರರನ್ನು ಸಾಯಿಸಲು ಕತ್ತಿಯನ್ನು ಉಪಯೋಗಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ, ತೀರ್ಮಾನ ಮಾಡುತ್ತಾನೆ. ಇದರ ಅರ್ಥ ಒಬ್ಬೊಬ್ಬರು ಅವರ ಸ್ವತಂತ್ರವನ್ನು ಉಪಯೋಗಿಸುತ್ತಿದ್ದಾರೆ. ಮೂರು ಜನರು ಜೀವಾತ್ಮಂದಿರೇ, ಮೂರು ಜನರ ಕೈಯಲ್ಲಿಯೂ ಕತ್ತಿ ಇದೆ, ಆದರೆ ಒಬ್ಬೊಬ್ಬರು ಅವರ ಸ್ವತಂತ್ರವನ್ನು ಉಪಯೋಗಿಸುತ್ತಿದ್ದಾರೆ. ಈ ಸ್ವತಂತ್ರವು ಕೃಷ್ಣನೇ ಕೊಟ್ಟಿದ್ದು. ಕೃಷ್ಣನು ಭಗವಂತನು, ಭಗವಂತನು ಮನಸ್ಸು ಮಾಡಿದರೆ ಸ್ವತಂತ್ರವೇ ಇರುವುದಿಲ್ಲ. ಭಕ್ತರ ವಿಷಯದಲ್ಲಿ ಇದನ್ನು ನಾವು ಎಷ್ಟೊಂದು ಬಾರಿ ಕಂಡಿದ್ದೇವೆ. ಒಬ್ಬ ಭಕ್ತನನ್ನು ಸಾಯಿಸಲು ಒಬ್ಬ ಕಳ್ಳನು ಅವನ ಸ್ವತಂತ್ರವನ್ನು ಉಪಯೋಗಿಸಿ ಸಾಯಿಸಲು ಪ್ರಯತ್ನಿಸಿದರೆ ಆ ಕಾರ್ಯವು ಸಾಧ್ಯವಾಗುವುದೇ ಇಲ್ಲ. ಇದರ ಅರ್ಥ ಸ್ವತಂತ್ರವು ಕೂಡ ಭಗವಂತನ ಅಧೀನದಲ್ಲಿದೆ. ಆದರೆ ಸಹಜವಾಗಿ ಜೀವಾತ್ಮಂದಿರ ಸ್ವತಂತ್ರವನ್ನು ಭಗವಂತನು ಮುಟ್ಟುವುದಿಲ್ಲ. ಈಗ ಡಾಕ್ಟರ್, ಭಕ್ತ ಹಾಗೂ ಕಳ್ಳನ ಪ್ರಯೋಗಕ್ಕೆ ಕಾರಣವು ಅವರವರ ಸ್ವತಂತ್ರ ಎಂದು ಗೊತ್ತಾಯಿತು. ಈ ಸ್ವತಂತ್ರಕ್ಕೆ ಭಗವಂತನೇ ಕಾರಕನು, ಆದ್ದರಿಂದ ಭಗವಂತನೇ ಸರ್ವಕಾರಣ ಕಾರಣಂ. ಸ್ವತಂತ್ರವನ್ನು ದುರುಪಯೋಗಿಸಿಕೊಳ್ಳುವುದು ಅಥವಾ ಒಳ್ಳೆಯದಕ್ಕಾಗಿ ಉಪಯೋಗಿಸಿಕೊಳ್ಳುವುದು ಬೇರೆ ಮಾತು, ಆದರೆ ಸ್ವತಂತ್ರ ಎಂಬುದಕ್ಕೆ ಭಗವಂತನೇ ಕಾರಕನು. ಅವನ ಅನುಗ್ರಹದಿಂದಲೇ ನಮಗೆ ಸ್ವತಂತ್ರವು ಸಿಕ್ಕಿದೆ. ಈಗ ಈ ಸ್ವತಂತ್ರವನ್ನು ನಾವು ಕೆಟ್ಟದಕ್ಕಾಗಿ ಉಪಯೋಗಿಸಿದರೆ ನಾವು ಅನುಭವಿಸಬೇಕು, ಒಳ್ಳೆಯದಕ್ಕಾಗಿ ಉಪಯೋಗಿಸಿದರೆ ನಾವು ಸವಿಯಬೇಕು. ಇಷ್ಟೇ ವಿಷಯ. ಈ ರೀತಿಯಲ್ಲಿ ಭಗವಂತನು ಸರ್ವಕಾರಣ ಕಾರಣಂ. ಭಗವಂತನೇ ಕಳ್ಳನ ಕೈಯಿಂದ ಒಬ್ಬನನ್ನು ಸಾಯಿಸುವಂತೆ ಮಾಡಿದನು ಎಂದು ಹೇಳುವುದು ಮೂರ್ಖತನ. ಹೀಗಿದ್ದರೆ ಹೇಗೆ ಭಗವಂತನು ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಎಂದು ಹೇಳಲು ಸಾಧ್ಯ? ಭಗವಂತನೇ ಕತ್ತಿಯನ್ನು ಸೃಷ್ಟಿಸಿದ, ಭಗವಂತನೇ ಕಳ್ಳನಿಗೆ ಕೊಟ್ಟ, ಹಾಗೂ ಭಗವಂತನೇ ಅವನನ್ನು ಕೊಲೆಗಾರನಾಗಿ ಮಾಡಿದ ಎಂದು ತೀರ್ಮಾನಿಸಿದರೆ ಸ್ವತಂತ್ರ ಎಂಬುವ ಮಾತು ಎಲ್ಲಿಂದ ಬಂತು? ಕತ್ತಿಯಿಂದ ಕೊಲೆ ಮಾಡುವುದು ಸ್ವತಂತ್ರದ ದುರುಪಯೋಗ, ಆದ್ದರಿಂದ ದುರುಪಯೋಗಿಸಿದವನಿಗೆ ತಕ್ಕ ಶಿಕ್ಷೆ ಸಿಗುತ್ತದೆ. ಭಗವಂತನೇ ಕತ್ತಿಯನ್ನು ಚುಚ್ಚಲು ಕಾರಕನಾಗಿದ್ದರೆ ಏಕೆ ಭಗವಂತನು ಅವನಿಗೆ ಶಿಕ್ಷೆ ಕೊಡಬೇಕು? ಇದನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಭಗವಂತನನ್ನು ದೂಷಿಸಬೇಕಾದರೆ ನಾವು ಚೆನ್ನಾಗಿ ಯೋಚಿಸಬೇಕು. ಆದ್ದರಿಂದ ನಾವು ಭಗವಂತನ ಭಕ್ತನಾಗು, ಅವನಿಗೆ ಶರಣಾಗು, ದೇವಾಲಯಕ್ಕೆ ಬಾ ಎಂದಾಗ ಸ್ವತಂತ್ರವನ್ನು ಉಪಯೋಗಿಸಿ ಬರಬೇಕು. ದೇವರ ಅನುಗ್ರಹ ಖಂಡಿತವಾಗಿಯೂ ಇದೆ, ಇದ್ದೇ ಇರುತ್ತದೆ. ಅದೃಷ್ಟವು ಎಲ್ಲರಿಗೂ ಇದೆ. ಆಧ್ಯಾತ್ಮಿಕ ವಿಷಯದಲ್ಲಿ ಖಂಡಿತವಾಗಿಯೂ ಎಲ್ಲರಿಗೂ ಅದೃಷ್ಟವಿದೆ. ಶ್ರೀಲ ಪ್ರಭುಪಾದರು ಇದನ್ನು ಒಂದು ಬಾರಿ ಅವರ ಶಿಷ್ಯಂದರಿಗೆ ವಿವರಿಸಿದರು. ಅದೃಷ್ಟ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಟ್ಟರು. ಅದೃಷ್ಟವು ಸೂರ್ಯನ ಕಿರಣಗಳಿದ್ದಂತೆ. ಸೂರ್ಯನ ಕಿರಣಗಳು ಸದಾ ಇರುತ್ತದೆ, ಆದರೆ ಅದನ್ನು ಪಡೆಯಬೇಕೆಂದರೆ ಮನೆಯೊಳಗಿಂದ ಆಚೆ ಬರಬೇಕು. ಆಗ ಸೂರ್ಯನ ಬೆಳಕನ್ನು ಕಿರಣಗಳನ್ನು ಪಡೆಯಬಹುದು. ಮನೆಯಲ್ಲೇ ಕುಳಿತುಕೊಂಡು ಅಥವಾ ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು ಸೂರ್ಯನ ಬೆಳಕಿಲ್ಲ, ಪ್ರಕಾಶವಿಲ್ಲ ಎಂದು ಹೇಳುವುದು ಸರಿಯಲ್ಲ. ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು, ರೂಮ್ನಲ್ಲಿ ಕುಳಿತುಕೊಂಡು ಸೂರ್ಯನ ಬೆಳಕು ನನಗೆ ಮಾತ್ರ ಇಲ್ಲ, ಸೂರ್ಯನು ನನಗೆ ಕರುಣೆ ತೋರಿಸುತ್ತಿಲ್ಲ ಎಂದು ಹೇಳಿದರೆ ಮೂರ್ಖತನ. ಇದೇ ರೀತಿಯಲ್ಲಿ ಭಗವಂತನ ಅನುಗ್ರಹವು, ಅವನ ಕರುಣೆ ಎಂದಿಗೂ ಸೂರ್ಯನ ಕಿರಣಗಳ ಹಾಗೆ ಇರುತ್ತದೆ. ಆದರೆ ಅದನ್ನು ನಾವು ಸ್ವೀಕರಿಸಬೇಕು ಅಷ್ಟೇ, ನಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಕು. ಭಗವಂತನ ಕರುಣೆಯನ್ನು ಸ್ವೀಕರಿಸಲು ನಾವು ನಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಕು. ನಮ್ಮ ಸ್ವತಂತ್ರವನ್ನು ಉಪಯೋಗಿಸಲು ಶ್ರೀಲ ಪ್ರಭುಪಾದರು ಇನ್ನೂ ಎರಡು ಸುಂದರವಾದ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಂದು, ತುಂಬಾ ದಾಹವಿರುವ ಕುದುರೆಯೊಂದಿದೆ. ಈಗ ಒಂದು ನದಿ ಸಮೀಪದಲ್ಲಿದೆ. ದಾಹದಿಂದ ಒದ್ದಾಡುತ್ತಿರುವ ಕುದುರೆಯನ್ನು ನದಿಯ ಬಳಿಗೆ ಕರೆದುಕೊಂಡು ಹೋಗಬಹುದು. ಆದರೆ ಅದರ ನಂತರ ಕಾರ್ಯವೋ, ಅಂದರೆ ನೀರನ್ನು ಕುಡಿಯುವ ಕಾರ್ಯವೋ ಆ ಕುದುರೆಯೇ ಮಾಡಬೇಕು. ಅದರ ಸ್ವತಂತ್ರವನ್ನು ಬಳಸಿ ಕುದುರೆಯೇ ನೀರನ್ನು ಕುಡಿಯಬೇಕು. ಈ ಒಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ಕೊಟ್ಟ ಉದಾಹರಣೆಯನ್ನು ಶ್ರೀಲ ಪ್ರಭುಪಾದರು ಅನೇಕ ಬಾರಿ ಹೇಳಿದ್ದಾರೆ. ಈಗ ಮತ್ತೊಂದು ಉದಾಹರಣೆಯನ್ನು ಕೂಡ ಶ್ರೀಲ ಪ್ರಭುಪಾದರು ಕೊಡುತ್ತಾರೆ. ಒಬ್ಬನು ಬಾವಿಯಲ್ಲಿ ಗೊತ್ತಿಲ್ಲದೆ ಬೀಳುತ್ತಾನೆ. ಯಾವ ಮೆಟ್ಟಲುಗಳು ಇಲ್ಲದ ಒಂದು ಆಳವಾದ ಬಾವಿಯಲ್ಲಿ ಜಾರಿ ಗೊತ್ತಿಲ್ಲದೆ ಬೀಳುತ್ತಾನೆ. ಈಗ ಅವನನ್ನು ಕಾಪಾಡಲು ಯಾರಾದರೂ ಹಗ್ಗವನ್ನು ಹಾಕಬಹುದು. ಆ ಹಗ್ಗವನ್ನು ಹಿಡಿದುಕೊಂಡು ಅವನೇ ಮೇಲೆ ಹತ್ತಬೇಕು. ಅಥವಾ ಹತ್ತಲು ಶಕ್ತಿ ಇಲ್ಲವೆಂದರೆ ಹಗ್ಗವನ್ನಾದರೂ ಹಿಡಿದುಕೊಳ್ಳಬೇಕು. ಅವನ ಒಂದು ಸ್ವತಂತ್ರವನ್ನು ಉಪಯೋಗಿಸಿ ಗಟ್ಟಿಯಾಗಿ ತನ್ನ ಕೈಯಿಂದ ಹಿಡಿದುಕೊಳ್ಳಬೇಕು ಹಗ್ಗವನ್ನು. ಆಗ ಬೇರೆಯವರು ಅವನನ್ನು ಮೇಲೆ ಎತ್ತಬಹುದು. ಆಗಲೇ ಅವನು ಬದುಕಬಲ್ಲ. ಹಿಡಿದುಕೊಳ್ಳದೆ ನನ್ನ ಮೇಲೆ ಭಗವಂತನು ಕರುಣೆ ತೋರಿಸುತ್ತಿಲ್ಲ, ನನ್ನನ್ನು ಅನುಗ್ರಹಿಸುತ್ತಿಲ್ಲ ಎಂದು ಹೇಳಿದರೆ ತಪ್ಪಾಗುತ್ತದೆ. ಇದೇ ರೀತಿಯಲ್ಲಿ ನಾವು ಕೂಡ ಈ ಭೌತಿಕ ಪ್ರಪಂಚದ ಭವಮಹಾಸಾಗರದಲ್ಲಿ, ಸಮುದ್ರದಲ್ಲಿ ಬಿದ್ದಿದ್ದೇವೆ. ನಮ್ಮನ್ನು ಕಾಪಾಡಲು ಭಗವಂತನು ಶ್ರೀಕೃಷ್ಣನು ಸಿದ್ಧನಾಗಿದ್ದಾನೆ. ಗುರುಗಳು ಹಡಗನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾವು ನಮ್ಮ ಸ್ವತಂತ್ರವನ್ನು ಉಪಯೋಗಿಸಿ ಹಡಗನ್ನು ಹತ್ತಬೇಕು. ಗುರುಗಳು ತೋರಿಸಿದ ಉಪಾಯವನ್ನು ಸ್ವೀಕರಿಸಬೇಕು. ಅದನ್ನು ಬಿಟ್ಟು ಭಗವಂತನಿಗೆ ಕರುಣೆ ಇಲ್ಲ, ನನಗೆ ಅದೃಷ್ಟವಿಲ್ಲ, ಗುರುಗಳ ಅನುಗ್ರಹವಿಲ್ಲ ಎಂದೆಲ್ಲ ಹೇಳುತ್ತಾ ಇರಬಾರದು. ಈ ಕಲಿಯುಗದಲ್ಲಿ ತುಂಬಾ ಸುಲಭವಾದ ಮಾರ್ಗವು ಶ್ರೀಲ ಪ್ರಭುಪಾದರು ಆಚಾರ್ಯರು ನೀಡಿದ್ದಾರೆ. ಮುಳುಗಿ ಹೋಗಿರುವ ನಮ್ಮನ್ನು ಹಗ್ಗವನ್ನು ಹಾಕಿ ಕಾಪಾಡಲು ಇಚ್ಛಿಸುತ್ತಿದ್ದಾರೆ, ಜ್ಞಾನವನ್ನು ನೀಡುತ್ತಿದ್ದಾರೆ, ಸುಖವಾದ ಲೋಕಕ್ಕೆ ಹೋಗಲು ಸಹಾಯ ಮಾಡುತ್ತಿದ್ದಾರೆ, ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗಲು ಬಯಸುತ್ತಿದ್ದಾರೆ, ಶಾಶ್ವತವಾದ ಪ್ರಪಂಚವನ್ನು ಸವಿಯುವಂತೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ, ಪರಮಾನಂದವನ್ನು, ಆಧ್ಯಾತ್ಮಿಕ ಸುಖಗಳನ್ನು ಕೊಡಲು ಇಚ್ಛಿಸುತ್ತಿದ್ದಾರೆ. ಈಗ ನಾವು ನಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಕು ಅಷ್ಟೇ. ಮುಂಚೆಯೇ ಹೇಳಿದಂತೆ ಭಗವಂತನಿಗೆ ಇರುವ ಎಲ್ಲ ಗುಣಗಳು ನಮ್ಮಲ್ಲಿಯೂ ಇರುತ್ತವೆ. ಆದರೆ ಕ್ವಾಂಟಿಟಿಯಲ್ಲಿ, ಪ್ರಮಾಣದಲ್ಲಿ ನಮಗೆ ತುಂಬಾ ಕಡಿಮೆಯಾಗಿರುತ್ತವೆ. ಜೀವಾತ್ಮಂದರಿಗೆ ಭಗವಂತನಲ್ಲಿರುವ ಗುಣಗಳು ತುಂಬಾ ಸಣ್ಣ ಪ್ರಮಾಣದಲ್ಲಿ ಇರುತ್ತವೆ. ಈಗ ಭಗವಂತನಿಗೆ ಶಕ್ತಿ ಎಂಬುದೊಂದುಂಟು, ನಮಗೂ ಶಕ್ತಿ ಎಂಬುದೊಂದು ಉಂಟು. ಭಗವಂತನಿಗೂ ಬ್ಯೂಟಿ ಇದೆ, ಅಂದ ಇದೆ, ನಮ್ಮಲ್ಲಿಯೂ ಅಂದ ಇದೆ. ಭಗವಂತನಿಗೆ ಐಶ್ವರ್ಯಗಳಿವೆ, ನಮಗೂ ಐಶ್ವರ್ಯಗಳಿವೆ. ಈ ರೀತಿಯಲ್ಲಿ ಏನನ್ನೇ ತೆಗೆದುಕೊಳ್ಳಿ, ಭಗವಂತನಲ್ಲಿರುವ ಎಲ್ಲವೂ ನಮ್ಮಲ್ಲಿಯೂ ಇರುತ್ತವೆ. ಆದರೆ ನಮ್ಮಲ್ಲಿ ಅವುಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ. ಶಕ್ತಿ, ಅಂದ, ಚಂದ, ಐಶ್ವರ್ಯಗಳು ಇತ್ಯಾದಿಗಳು ಎಲ್ಲವೂ ಅನ್ಲಿಮಿಟೆಡ್ ಆಗಿರುತ್ತವೆ ಭಗವಂತನಲ್ಲಿ, ಮಿತಿ ಇಲ್ಲದೆ ಇರುತ್ತವೆ ಭಗವಂತನಲ್ಲಿ. ಆದರೆ ನಮ್ಮಲ್ಲಿ ಎಲ್ಲವೂ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ. ಇದೇ ಭಗವಂತನಿಗೂ ಹಾಗೂ ನಮಗೆ ಇರುವ ವ್ಯತ್ಯಾಸ. ಇದಕ್ಕೆ ನಾವು ಅಚಿಂತ್ಯ ಭೇದಾಭೇದ ತತ್ವ ಎಂದು ಹೇಳುತ್ತೇವೆ. ಒಂದೇ ಸಮಯದಲ್ಲಿ ಭಗವಂತನೊಡನೆ ಒಂದು ಮತ್ತೆ ಬೇರೆ, ಇದನ್ನೇ ನಾವು ಅಚಿಂತ್ಯ ಭೇದಾಭೇದ ತತ್ವ ಎಂದು ಹೇಳುತ್ತೇವೆ. ಈಗ ಇದೇ ರೀತಿಯಲ್ಲಿ ಭಗವಂತನಲ್ಲಿಯೂ ಸ್ವತಂತ್ರ ಎಂಬುದೊಂದಿದೆ, ನಮ್ಮಲ್ಲಿ ಕೂಡ ಸ್ವತಂತ್ರ ಎಂಬುದೊಂದಿದೆ. ಆದರೆ ಭಗವಂತನ ಸ್ವತಂತ್ರವು ಇಂಡಿಪೆಂಡೆನ್ಸ್ ಅನ್ಲಿಮಿಟೆಡ್, ಆದರೆ ನಮ್ಮ ಸ್ವತಂತ್ರವು ಲಿಮಿಟೆಡ್, ತುಂಬ ಕಡಿಮೆ. ನಾವು ಕಷ್ಟಪಟ್ಟು ಒಂದು ಸ್ವಲ್ಪ ಹಣವನ್ನು ಸೇರಿಸಿ ಒಂದು ಚಿಕ್ಕ ಕಟ್ಟಡವನ್ನು ಮನೆಯನ್ನು ಕಟ್ಟಬಹುದು, ಆದರೆ ಭಗವಂತನು ಗ್ರಹಗಳನ್ನು ಬ್ರಹ್ಮಾಂಡಗಳನ್ನು ನಿರ್ಮಿಸಬಹುದು, ಸೃಷ್ಟಿಸಬಹುದು. ನೋಡಿ, ಭಗವಂತನದು ಎಲ್ಲವೂ ಅನಂತವಾದವು, ಆದರೆ ನಮ್ಮದು ಎಲ್ಲವೂ ಸೀಮಿತವಾದವು. ಇದೇ ವ್ಯತ್ಯಾಸ. ನಮ್ಮ ಮಿತಿಯುಳ್ಳ ಸ್ವತಂತ್ರವನ್ನು, ಮೈನ್ಯೂಟ್ ಇಂಡಿಪೆಂಡೆನ್ಸನ್ನು ಭಗವಂತನ ಸೇವೆಗಾಗಿ ಉಪಯೋಗಿಸಬೇಕು. ನಮಗೆ ಕಡಿಮೆ ಸ್ವತಂತ್ರವಿದೆ ಎಂದು ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಒಬ್ಬ ಕಳ್ಳನು ಯಾರನ್ನಾದರೂ ಸಾಯಿಸಲು, ಕತ್ತಿಯಿಂದ ಚುಚ್ಚಲು ಅವನ ಸ್ವತಂತ್ರವನ್ನು ಉಪಯೋಗಿಸಬಹುದು, ಆದರೆ ಅದು ಸಾಧ್ಯವಾಗಲು ಅಥವಾ ಸಾಧ್ಯವಾಗದೇ ಇರಲು ಅವನ ಸ್ವತಂತ್ರದ ಮಿತಿಯ ಮೇಲೆ ಡಿಪೆಂಡ್ ಆಗಿದೆ, ಅವಲಂಬಿತವಾಗಿದೆ. ಮತ್ತೊಂದು ರೀತಿಯಲ್ಲಿ ಹೇಳಬೇಕಾದರೆ, ನಾನು ಕೋಟ್ಯಾಧಿಪತಿ ಆಗಬೇಕು ಎಂದು ಸ್ವತಂತ್ರವನ್ನು ಉಪಯೋಗಿಸಿ ಒಂದು ಅಂಗಡಿಯನ್ನು ಸ್ಥಾಪಿಸಲು ಪ್ರಯತ್ನಿಸಬಹುದು, ಆದರೆ ಅಂಗಡಿಯು ಸ್ಥಾಪಿಸಲ್ಪಟ್ಟು ಧನವಂತನಾಗುವುದು ಎಲ್ಲರಿಗೂ ಸಾಧ್ಯವಲ್ಲ. ಆಕಾಶಕ್ಕೆ ಎಗರಲು ಎಲ್ಲರೂ ಯೋಚಿಸಬಹುದು, ಸ್ವತಂತ್ರವನ್ನು ಉಪಯೋಗಿಸಿ ಯೋಚಿಸಬಹುದು, ಆದರೆ ಎಲ್ಲರೂ ಆಕಾಶದಲ್ಲಿ ಎಗರಲು ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಪ್ರತಿಯೊಂದು ಅಷ್ಟೇ, ನಾವು ನಮ್ಮ ಸ್ವತಂತ್ರವನ್ನು ಉಪಯೋಗಿಸಿ ಪ್ರಯತ್ನಿಸಬಹುದು, ಆದರೆ ಅದು ಆಗುತ್ತದೋ ಇಲ್ಲವೋ ಎಂಬುದು ಅವನ ಪಾಪ ಕರ್ಮಗಳ ಮೇಲೆ ಅವಲಂಬಿಸಿದೆ. ಒಂದು ಮೇಕೆಗೆ 5 ಮೀಟರ್ ದಾರವನ್ನು, ಹಗ್ಗವನ್ನು ಕಟ್ಟಿ, ಮತ್ತೊಂದು ಮೇಕೆಗೆ 10 ಮೀಟರ್ ಹಗ್ಗವನ್ನು ಕಟ್ಟಿ. ಈಗ ಮೊದಲನೆಯ ಮೇಕೆಗೆ ಬರೀ 5 ಮೀಟರ್ ವೃತ್ತದಲ್ಲಿ ಸುತ್ತಲು ಸಾಧ್ಯ, ಅದರ ಸ್ವತಂತ್ರ ಬರೀ 5 ಮೀಟರ್ಗಳು. ಆದರೆ ಮತ್ತೊಂದು ಮೇಕೆಗೆ 10 ಮೀಟರಲ್ಲಿ ತಿರುಗಾಡಲು ಸ್ವತಂತ್ರ. ಒಂದು 10 ಮೀಟರಲ್ಲಿ ತಿರುಗುತ್ತಾ ಏನಾದರೂ ಮಾಡಬಹುದು ಆ ಎರಡನೆಯ ಮೇಕೆ. ಇದು ಎರಡನೆಯ ಮೇಕೆಗಿರುವ ಸ್ವತಂತ್ರ. ಈ ರೀತಿಯಲ್ಲಿ ಪ್ರತಿಯೊಂದು ಜೀವಾತ್ಮದ ಸ್ವತಂತ್ರವು ಒಂದು ಮಿತಿಯಲ್ಲಿರುತ್ತದೆ. ನಾನು ಕೋಟ್ಯಾಧಿಪತಿ ಆಗಬೇಕು ಎಂದು ನಿರ್ಧರಿಸಿದ ಮಾತ್ರಕ್ಕೆ, ಪ್ರಯತ್ನ ಮಾಡಿದ ಮಾತ್ರಕ್ಕೆ ಕೋಟ್ಯಾಧಿಪತಿ ಆಗುವುದಿಲ್ಲ. ಭೌತಿಕ ಪ್ರಪಂಚದ ಏನೇ ಸಾಧನೆಗಳನ್ನಾಗಲಿ ನಾವು ಬಯಸಲು ಸಾಧ್ಯ, ಆಸೆ ಪಡಲು ಸಾಧ್ಯ, ಪ್ರಯತ್ನಿಸಲು ಸಾಧ್ಯ, ಆದರೆ ಎಲ್ಲರಿಗೂ ಆ ಕಾರ್ಯವನ್ನು ಯಶಸ್ವಿಗೊಳಿಸಲು ಸಾಧ್ಯವಿಲ್ಲ. ಅವರವರ ಪಾಪಕರ್ಮಗಳ ಮೇಲೆ ಅವಲಂಬಿತವಾಗಿವೆ. ಆದರೆ ಈ ಭಗವಂತನ ಶರಣಾಗತಿಯು ಹೀಗೆ ಅಲ್ಲ. ಯಾರಾದರೂ ತನ್ನ ಸ್ವತಂತ್ರವನ್ನು ಉಪಯೋಗಿಸಿ ಭಗವಂತನಿಗೆ ಶರಣಾಗಿ ಭಗವಂತನನ್ನು ನಾನು ನೋಡಬೇಕು ಎಂದರೆ ಯಾರಿಗಾದರೂ ಸಾಧ್ಯವಾಗುತ್ತದೆ, ಯಾರಿಗಾದರೂ ಆಗುತ್ತದೆ. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಇದು ಸಾಧ್ಯವಿಲ್ಲ. ಒಬ್ಬ ಧನವಂತನೊಡನೆ ಅಥವಾ ಪ್ರೈಮ್ ಮಿನಿಸ್ಟರ್ ಬಳಿ ಹೋಗಿ ಆಟನಾಡುತ್ತೇನೆ, ಸುಖವಾಗಿ ಜೀವಿಸುತ್ತೇನೆ, ಆಸ್ತಿ ಐಶ್ವರ್ಯಗಳನ್ನು ನಾನು ಕೂಡ ಅವನೊಡನೆ ಅನುಭವಿಸುತ್ತೇನೆ, ಒಟ್ಟಿಗೆ ಕುಳಿತುಕೊಂಡು ತಿನ್ನುತ್ತೇನೆ ಎಂದು ಯೋಚಿಸಿದರೆ ಸಾಧ್ಯವಾಗುವುದೇ ಇಲ್ಲ. ನಾವು ಎಷ್ಟೇ ಅಡಗುತನದಿಂದ ಇದ್ದರೂ ಏನೂ ಆಗುವುದಿಲ್ಲ, ಬರೀ ಪಾಪ ಕರ್ಮಗಳಿಗೆ ತಕ್ಕಂತೆ ನಮಗೆ ಸುಖಗಳು ಸಿಗುತ್ತವೆ. ಇದನ್ನು ಇಂದಿಗೆ ನಾವು ನಮ್ಮ ಕಣ್ಣಾರೆ ನೋಡುತ್ತಿದ್ದೇವೆ. ಎಷ್ಟೊಂದು ನಟಿ ನಟಿಯಂದರಿಗೆ, ಆಟಗಾರರಿಗೆ ಆಲಯಗಳನ್ನು ಕಟ್ಟುವುದು, ಅಭಿಷೇಕಗಳನ್ನು ಮಾಡುವುದು, ಈ ರೀತಿಯಲ್ಲಿ ಪ್ರಪಂಚದಲ್ಲಿ ಅನೇಕ ಮಂದಿ ಅಲ್ಪಬುದ್ಧಿಯವರು ಮಾಡುತ್ತಿದ್ದಾರೆ, ತಮ್ಮ ಸ್ವತಂತ್ರವನ್ನು ಉಪಯೋಗಿಸಿ ಅವರಿಗೆ ಶರಣಾಗುತ್ತಿದ್ದಾರೆ. ಆದರೆ ಅಂತಹ ಅವರನ್ನು ಒಂದೇ ಒಂದು ದಿನ ಆ ಫಿಲ್ಮ್ ಸ್ಟಾರ್ಗಳು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ತಮ್ಮ ಸೌಭಾಗ್ಯಗಳನ್ನು, ಸುಖಗಳನ್ನು, ಅಂತಸ್ತುಗಳನ್ನು ಕೊಡಲಿ ನೋಡೋಣ, ಸಾಧ್ಯವೇ ಇಲ್ಲ. ಒಂದು ವೇಳೆ ಈ ರೀತಿಯಲ್ಲಿ ಯಾರಾದರೂ ಅಂಗೀಕರಿಸಿದರೆ ಕೂಡ ಎಷ್ಟೊಂದು ಮಂದಿಯರೊಡನೆ ಒಬ್ಬ ಸ್ಟಾರ್ ಇರಬಹುದು, ಒಂದೇ ಸಮನೆ ಎಷ್ಟು ಮಂದಿಯರೊಡನೆ ಪ್ರೈಮ್ ಮಿನಿಸ್ಟರ್ ಇರಬಹುದು? ಒಬ್ಬರು ಅಥವಾ ಹತ್ತು ಅಥವಾ ಜಾಸ್ತಿ ಪಕ್ಷವೆಂದರೆ 100 ಮಂದಿಯರೊಡನೆ ಸುಖವಾಗಿ ಇರಬಹುದು. ಒಟ್ಟಿಗೆ ಇದ್ದು ತಮ್ಮ ಜೊತೆ ಇರುವ ಸುಖವನ್ನು ಜಾಸ್ತಿ ಎಂದರೆ 100 ಮಂದಿಗೆ ನೀಡಬಹುದು. ಆದರೆ ಭಗವಂತನು ಈ ರೀತಿಯಲ್ಲ. ಭಗವಂತನು ಕೃಷ್ಣನು ಅನ್ಲಿಮಿಟೆಡ್. ಅವನು ಒಂದೇ ಸಮನೆ ಲೆಕ್ಕವಿಲ್ಲದ ಜೀವಾತ್ಮಂದಿರೊಡನೆ ಇರುತ್ತಾನೆ. ಇದು ಅವನಿಗೆ ಇರುವ ಶಕ್ತಿ. ಇದನ್ನು ಕೃಷ್ಣನು ಈ ಪ್ರಪಂಚದಲ್ಲಿ ಅವತರಿಸಿದಾಗ ರುಜು ಮಾಡಿ ತೋರಿಸಿದ. ಒಂದೇ ಸಮನೆ ತನ್ನ 16,000 ಹೆಂಡತಿಯರೊಡನೆ ಇದ್ದ. ಒಂದೇ ಸಮನೆ ಎಲ್ಲರಿಗೂ ಒಂದೊಂದು ಅರಮನೆಯನ್ನು ಸೃಷ್ಟಿಸಿ ಒಂದೇ ಸಮನೆ ಎಲ್ಲರ ಅರಮನೆಯಲ್ಲೂ ಇದ್ದ. ಇದು ಭಗವಂತನಿಗೆ ಇರುವ ಶಕ್ತಿ. ಆದ್ದರಿಂದ ನಾವು ನಮ್ಮ ಸ್ವತಂತ್ರವನ್ನು ಉಪಯೋಗಿಸಿ ಎಲ್ಲವನ್ನು ಅಗಣಿತವಾದ ಪ್ರಮಾಣದಲ್ಲಿ ಪಡೆದಿರುವಂತಹ ಭಗವಂತನಿಗೆ ಶರಣಾಗಬೇಕು. ಸಣ್ಣ ಪುಟ್ಟ ವ್ಯಕ್ತಿಗಳಿಗೆ ಅಲ್ಲ, ಎಲ್ಲವನ್ನು ನಿಯಂತ್ರಿಸುವವನಿಗೆ ಶರಣಾಗಬೇಕು. ಹರೇ ಕೃಷ್ಣ.